हरिः ओं श्री गुरुभ्यो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजेतापत्रयापहं मिथ्यासिद्धान्तदुध्वान्तविध्वंसिनविचक्षुणः जयतीर्थाकृतनिर्भासतां नो हृदम्बरे हर्तिकृतकल्पोऽयं प्रत्यत्यगजकेसरी व्यासतीर्थगुरुर्भूयाद् अस्मदिष्टादसिद्धये तपोविद्याविरक्त्यादि सद्गुणोगाकरानां वाजिराजगुरून् वन्देहिग्रीप्ताश्रयान् पूज्याय राघवेन्द्राय सिद्धर्मरताय च भरताङ्कप्रवृक्षाय नमतां कामधेनवे दुर्वादिध्वान्तरवे वैष्णवेन्दीवरेन्द्वे श्रीराघवेन्दुगुरुवे नमोत्यन्दयाळवे आपादमणिपर्यन्तं गुरूणामाक्तुं स्मरेत् तेन विघ्नः प्रणश्यन्ति सिद्धिन्तमनोरथाः। हरिः ओं श्रीगुरुभ्यो नमः। विष्णुसहस्रनाम ऋषिदेवते छन्दस्य हेल्बिट्टु शुरु माडोण। अस्य श्री विष्णुदिव्यसहस्रनाम स्तोत्र महामन्त्रस्य श्रीवेदव्यासो भगवान् ऋषि अनुष्टुप् छन्दः श्रीमहाविष्णुपरमात्मा श्रीमन्नारायणो देवता श्रीलक्ष्मीनारायणप्रसाद सिद्धदेवनियोगः। ओं नमो भगवते वासुदेवाय। ओं विश्वस्मै नमः। ओं विश्वं विष्णुर्वषट्कारो भूतभव्यभवत्प्रभुः भूतकृद्भूतबुद्भावो भूतात्मा भूतभावनः भूतात्मा परमात्मा च मुक्तानां परमागतिः अव्ययपुरुषस्साक्षी क्षेत्रज्ञोक्षय एव च योगो योगविदां नेता प्रधानपुरुषेश्वरः नारसिंहपुरुषीमान् केशवपुरुषोत्तमः सर्वशर्वशिवस्थानुर्भूतादिर्निधिरविः सम्भवो भावनो भर्त प्रभो प्रभुरीश्वरः। ಇಲ್ಲಿ ನಾವು ಸಂಭವೋ ಭಾವನೋ ಭರ್ತ ಅದು ನೋಡ್ತಾ ಬರುವಾಗ ಭಾವನ ಅನ್ನುವ ಶಬ್ದಕ್ಕೆ ಅರ್ಥಗಳನ್ನು ನೋಡ್ತಾ ಬಂದಿದ್ದೀವಿ. ಸೊ ಒಂದು ಪ್ರಶ್ನೆ ಮನಸ್ಸಿಗೆ ಯಾವಾಗಲೂ ಬರ್ತಾ ಇರತ್ತೆ, ದೇವರದು ಈ ಅರ್ಥ ಚಿಂತನೆ ಮಾಡುವಾಗ, ಐ ಫಸ್ಟ್ ಡೂ ಕನ್ನಡ ಮೊದಲು ಮಾಡಿಬಿಟ್ಟು ಆಮೇಲೆ ಇಂಗ್ಲೀಷ್ ಮಾಡ್ತೀನಿ. ಅರ್ಥ ಚಿಂತನೆ ಮಾಡುವಾಗ ಯಾಕೆ ಈ ಬೇರೆ ಬೇರೆ ಧಾತುವುಗಳು ಪ್ರಾತಿಪದಿಕಗಳು ತಗೊಂಡು ಬೇರೆ ಬೇರೆ ರೀತಿಯಲ್ಲಿ ಇದು ನೋಡ್ತಾ ಅರ್ಥಗಳನ್ನು ಮಾಡ್ತಾ ಬರೋದು ಯಾಕೆ? ಈ ಅರ್ಥಗಳಲ್ಲೆಲ್ಲ ಕೂಡ ಒಂದೇ ತರಹ ಹೋದಂತೆ ಕಾಣುತ್ತೆ ಭಗವಂತನ ರೂಪ ಗುಣ ರೂಪ ಅನುಸಂಧಾನ ಮಾಡುವಾಗ. ಯಾಕಂದರೆ ಹೆಸರು ನಾಮ ತಗೊಂಡಾಗ ಬರೀ ಹೆಸರಿನಿಂದ ಏನಾಗೋದಿಲ್ಲ, ನಾಮ ರೂಪ ಗುಣ ಕ್ರಿಯಾ ಅನುಸಂಧಾನ. ಸೊ ಈ ನಾಮ ರೂಪ ಗುಣ ಕ್ರಿಯಾ ಅನುಸಂಧಾನ ಮಾಡುವಾಗ ನಾಮಗಳು ಬೇರೆ ಬೇರೆ ಹೆಸರುಗಳು ಬರ್ತಾ ಇವೆ. ಕೆಲವು ಕಡೆ ಇವನ್ ನಾಮಗಳು ಕೂಡ ಒಂದೇ ಹೆಸರು ಬರುತ್ತೆ. ಸೊ ವಾಸುದೇವ ವಸುಪ್ರಧ ವಸುಪ್ರಧ ಅಂಥೇಳಿ ಈಗ ವಸುಪ್ರಧ ಎರಡು ಸರಿ ಬರೋದು, ಅದೇ ವಿಧ ಶ್ರೀಮಾನ್ ಅನ್ನೋದು ನಾಲ್ಕು ಸರಿ ಬರುತ್ತೆ. ಕೆಲವು ಹೆಸರುಗಳೆಲ್ಲ ಕೂಡ ಪ್ರಾಣದಹ ನಾಲ್ಕು ಸರಿ ಬರುತ್ತೆ, ಪ್ರಾಣಃ ಮೂರು ಸತಿ ಬರುತ್ತೆ. ಹೀಗೆ ಕೆಲವು ಶಬ್ದಗಳು ಮತ್ತು ಮತ್ತು ಬರುತ್ತೆ. ಅಷ್ಟೇ ಅಲ್ಲದೆ ಬೇರೆ ಬೇರೆ ಶಬ್ದಗಳು ತಗೊಂಡಾಗ ಕೂಡ ಅರ್ಥಗಳಲ್ಲಿ ತುಂಬ ಸಾಮ್ಯತೆ ಕಾಣುತ್ತೆ. ಇಲ್ಲಿ ಕೊಟ್ಟ ಅರ್ಥ ಅದೇ ವಿಧವಾದ ಅರ್ಥ ಇನ್ನೊಂದು ಕಡೆ ಬರುತ್ತೆ. ಸೊ ಅರ್ಥದಲ್ಲಿಯೂ ಸಾಮ್ಯತೆ ಕಾಣುತ್ತೆ. ಅರ್ಥದಲ್ಲಿ ಸಾಮ್ಯತೆ ಕಾಣಿದಾಗ ಗುಣಗಳ ಅನುಸಂಧಾನ ಕ್ರಿಯಾನುಸಂಧಾನ ಎಲ್ಲದರಲ್ಲಿಯೂ ಸಿಮಿಲ್ಯಾರಿಟಿ ಕಾಣುತ್ತೆ. ಸೊ ಇಷ್ಟು ಹೀಗೆ ಯಾಕೆ ಬರಬೇಕು? ಒಂದು ಬೇರೆ 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 ಶಬ್ದಗಳೇ ಇತ್ತು, ಒಂದೊಂದು ಶಬ್ದಕ್ಕೆ ಬೇರೆ 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 ಅರ್ಥಗಳೇ ಮಾಡಿಬಿಟ್ಟು ಯಾಕೆ ಹಾಗಿಲ್ಲ ಅಂಥೇಳಿ ನಾವು ಇಲ್ಲಿ ನೋಡಬೇಕಾಗಿದೆ. ಏನಂತ ಹೇಳಿದರೆ ಇವು ಫಸ್ಟ್ ಇದು ಬೃಹತಿ ಸಹಸ್ರದಿಂದ ಬಂದಂತಹ ಹೆಸರುಗಳು. ಇದು ಭಗವಂತನ ನಾಮರೂಪ ಗುಣಕ್ರಿಯೆಯನ್ನು ವೇದ ಪುರುಷ ಹೇಗೆ ನೋಡ್ತಾ ಇದ್ದಾನೆ, ನಾವು ಅದೇ ಅರ್ಥ ಬರುತ್ತೆ ಅದೇ ಬರುತ್ತೆ ಅಂತ ನಾವು ನೋಡುವಾಗ ಏನಾಗುತ್ತೆ ಅಂತ ಹೇಳಿದಕ್ಕೆ ಕಾರಣ ಆ ಮೇಲ್ನೋಟದ ಅರ್ಥಗಳನ್ನು ನೋಡಿ ಅಷ್ಟೇ ಮಾಡ್ತೀವಿ. ನಮಗೆ ಈ ಅರ್ಥಗಳು ಸಿಮಿಲ್ಯಾರಿಟಿ ಸ್ವಲ್ಪ ಇದ್ದಕ್ಕೆ ಈ ಅಷ್ಟು ಇದ್ದ ಮಾತ್ರಕ್ಕೆ ಅಯ್ಯೋ ಇದೆಲ್ಲ ಒಂದೇ ಥರ ಇದೆಲ್ಲ ಬೇಜಾರು ಅಂತ ಅನಿಸುತ್ತೆ. ಅದೇ ಲಕ್ಷ್ಮಿಯ ಒಂದು ಅಫ್ಕೋರ್ಸ್ ನಾವು ಕಂಪೇರ್ ಮಾಡ್ಲಿಕ್ಕೆ ಹೇಳ್ತಾ ಇಲ್ಲ, ಪದ್ಧತಿ ಹೇಗೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಲಕ್ಷ್ಮಿಯನ್ನು ನೋಡುವಾಗ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಆ ಭಗವಂತನ ಮಾಡ್ತಾ ಇರೋದನ್ನೇ ನೋಡ್ತಾ ಬರ್ತಾ ಇದ್ದಾಳೆ. ಆದರೂ ಕೂಡ ಜಗದುದರ್ನತೆ ವಿಮಲ ಗುಣರೂಪಗಳ ನಾಲೋಚನೆ ಭಾರತ ನಿಗಮತತಿಗಳ ಅತಿಕ್ರಮಿಸಿ ಕ್ರಿಯಾವಿಶೇಷಗಳ ಅಂತ ಹೇಳುವಾಗ ಬಗೆ ಬಗೆಯ ನೂತನವ ಕಾಣುತ್ತ ಮಿಗಿಹರ್ಷ ದಿಂಪುಗಳು ಹಿಗ್ಗುವ ಅಂಥೇಳಿ, ಅಂದರೆ ಆ ಭಗವಂತನ ವಿಲಾಸ ಕಾರ್ಯಗಳನ್ನು ನೋಡ್ತಾ ಇರುವಾಗ ಕಣ್ಣಿಗೆ ಕಾಣ್ತಾ ಇದೆ ನೋಡ್ತಾ ಇದ್ದಾಳೆ. ಸೊ ಮತ್ತು ಮತ್ತು ಅದೇ ಬ್ರಹ್ಮಾಂಡ ಸೃಷ್ಟಿ, ಮತ್ತು ಮತ್ತು ಅದೇ ಸೃಷ್ಟಿ ಸ್ಥಿತಿ ಲಯ, ಹೀಗೆ ಅನಾದಿ ಕಾಲದಿಂದ ಭಗವಂತ ಅಯ್ಯೋ ಮೋಲಾರ್ ಲಾಸ್ಟ್ ಸರಿಯೋ ಆ ಬ್ರಹ್ಮಾಂಡ ಸೃಷ್ಟಿ ಮಾಡ್ದ, ಮತ್ತ ಆ ಥರ ಇನ್ನೊಂದು ಬ್ರಹ್ಮಾಂಡ, ಆ ಥರನೇ ಒಂದು ಬ್ರಹ್ಮಾಂಡ ಸೃಷ್ಟಿ ಮಾಡ್ದ, ಮತ್ತು ಸೃಷ್ಟಿ ಸ್ಥಿತಿ ಲಯ, ಒಂದೇ ಮಾಡ್ತಾ ಇದ್ದಾನಲ್ವ ದೇವರು, ಏನಿದು ಬೇಜಾರು ಅಂತ ಅನಿಸೋದಿಲ್ಲ ಲಕ್ಷ್ಮಿಗೆ. ಬಗೆ ಬಗೆಯ ನೂತನವ ಕಾಣುತ್ತಾ ಅಂಥೇಳಿ, ಅದರಲ್ಲಿ ನೂತನವನ್ನೇ ಅಂದರೆ ಒಂದು ಸಾರಿ ಮಾಡಿದ್ದು ಮತ್ತೊಂದು ಸಾರಿ ಮಾಡಿದ್ದು ಅದರಲ್ಲಿ ನೂತನತ್ವ ಕಾಣ್ತಾಳೆ ಅಂಥೇಳಿ. ಅಂದರೆ ನಾವು ಮನಸ್ಸಿನಲ್ಲಿ ಚಿಂತನೆ ಮಾಡಬೇಕಾಗಿದ್ದು ಒಂದೇ, ಸೊ ಭಗವಂತ ಸೃಷ್ಟಿಕರ್ತ ನಿಯಾಮಕ ಅಂತ ಹೇಳಿದಾಗ ಯಾವುದೋ ಆ ಮೇಲ್ನೋಟದ ಅರ್ಥ ನೋಡ್ಕೊಂಡು ಹೋದಾಗ ಅಷ್ಟೇ ಅದು ಒಂದೇ ತರಹ ಇದೆ ಅಂತ ಅನಿಸುತ್ತೆ. ಆದರೆ ಅದನ್ನೇ ನಾವು ಮತ್ತು ಮತ್ತು ನೋಡೋ ಸ್ವಲ್ಪ ಆಳಕ್ಕೆ ಆಳಕ್ಕೆ ಸ್ವಲ್ಪ ಹೋದಾಗ ಸ್ಥಿತಿ ಕಾರ್ಯ ಅಂದರೆ ಇದ್ದದ್ದಿರುವಂಥ ಪ್ರಿಸರ್ವ್ ಮಾಡೋದು ಅಂತ ಅಷ್ಟೇ ನಾವು ತಿಳ್ಕೊಡ್ತಾ ಇದ್ದೀವಿ. ಆ ಸ್ಥಿತಿ ಕಾರ್ಯವನ್ನು ಎಷ್ಟು ಬಗೆ ಬಗೆಯ ರೀತಿಯಲ್ಲಿ ಅವನು ಮಾಡ್ತಾನೆ, ಯಾವಾಗಲೂ ಒಂದೇ ರೀತಿ ಮಾಡೋದಿಲ್ಲ. ಒಂದು ಸರಿ ಮಾಡಿದಂತೆ ಇನ್ನೊಂದು, ಹೇಗಾದರೆ ಒಂದು ವೃಕ್ಷದಲ್ಲಿ ಒಂದು ಎಲೆ ಇದ್ದಂತೆ ಇನ್ನೊಂದು ಎಲೆ ಇರೋದಿಲ್ಲ. ಇಷ್ಟು ಒಂದು ವೆರೈಟಿ ಇಟ್ಟಿದ್ದಾನಲ್ಲವ. ಏನೋ ಒಂದು ಫಾರ್ಮರ್ ತಗೊಂಡ್ರೆ ಅವನೊಂದು ಹಾಕ್ತಾನೆ, ಪ್ಲ್ಯಾಂಟೇನು ಹಾಕ್ತಾನೆ, ಪ್ಲ್ಯಾಂಟ್ ಬರುತ್ತೆ, ಅದರಲ್ಲಿಂದ ಏನೋ ಬೀಜಗಳು ಬರುತ್ತೆ, ತೊಗೊಂಡು ಹೋಗ್ತಾನೆ ಅಷ್ಟೇ, ಹೋಗ್ತಾನೆ ಅಷ್ಟೇ. ಅದರಲ್ಲಿ ಭಗವಂತನ ಮಹಿಮೆಯನ್ನು ನೋಡ್ಬೇಕನ್ಕೊಂಡವನು, ಇಷ್ಟು ವಿಧವಾದ ವೃಕ್ಷಗಳಿದ್ರೆ, ಒಂದು ವೃಕ್ಷ ಇದ್ದಂತೆ ಇನ್ನೊಂದು ವೃಕ್ಷ ಇಲ್ಲ, ಆ ವೃಕ್ಷದಲ್ಲಿಯೇ ಒಂದು ಎಲೆ ಇದ್ದಂತೆ ಇನ್ನೊಂದು ಎಲೆ ಇಲ್ಲ, ಇಷ್ಟೊಂದು ವೈವಿಧ್ಯ ಭಗವಂತ ಇಟ್ಟಿದ್ದಾನಲ್ಲವ ಅಂಥೇಳಿ ಆ ನೋಡುವಾಗ ಅದರಲ್ಲಿ ವೆರೈಟಿ ಕಾಣಿಸುತ್ತೆ. ಸೊ ಅದೇ ವಿಧವಾಗಿ ನಾವು ಈ ಅರ್ಥಗಳನ್ನು ನೋಡುವಾಗ ಕೂಡ ಅದರಲ್ಲಿ ವಿಧ ವಿಧವಾದಂತಹ ನಾವು ಭಗವಂತನ ಆ ರೂಪದ ಗುಣಗಳ ಅನುಸಂಧಾನ ಮಾಡುವಾಗ ಅವನು ಹೇಗೆ ಮಾಡ್ತಾ, ಎಷ್ಟೊಂದು ವೈವಿಧ್ಯದಿಂದ ಮಾಡ್ತಾ ಇದ್ದಾನೆ ಅಂಥೇಳಿ ನಾವು ಸ್ವಲ್ಪ ಒಳಕ್ಕೆ 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 ಹೋದಾಗ ಅದರಲ್ಲಿ ನಮಗೆ ರುಚಿ ಕಾಣಿಸ್ತು, ರುಚಿ ಬರಬೇಕು. ಸೊ ಆದ್ದರಿಂದ ಅವನು ಈ ಶಬ್ದಗಳ ಅರ್ಥಗಳನ್ನು ನೋಡುವಾಗ ಮೇಲ್ನೋಟದ ಅರ್ಥ ಅಷ್ಟಕ್ಕೆ ನೋಡದೆ ಅದರಿಂದ ನಾವು ಮನನ ಕ್ರಿಯ ಅಂದರೆ ಆ ಅರ್ಥದಲ್ಲಿ ಚಿಂತನೆ ಮಾಡ್ತಾ 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 ಮನನ ಮಾಡ್ತಾ ಹೋಗಲಿಕ್ಕೆ ಪ್ರಯತ್ನ ಮಾಡಿ, ಅದಕ್ಕೆ ಧ್ಯಾನಕ್ಕೆ ಇವೆಲ್ಲ ಈ ಅರ್ಥ ಚಿಂತನೆ ಯಾಕೆ, ಧ್ಯಾನೋಪಯೋಗಿ ಆಗಬೇಕಂಥೇಳಿ. ನಾವು ಧ್ಯಾನ ಮಾಡಿದಾಗ ಆ ಭಗವಂತನ ಧ್ಯಾನದಲ್ಲಿ ಮಗ್ನರಾಗಿ ಅವನ ಆ ಈ ಶಬ್ದಗಳ ಅರ್ಥವನ್ನು, ಇಷ್ಟೇನಾ ಈ ಅರ್ಥಗಳು, ನಾನು ಇಷ್ಟು ಮೇಲ್ನೋಟದ ಅರ್ಥ ನೋಡಬಾರದು, ಇದರ ಒಳಗೆ ಹೋಗಿ ನೋಡೋಣ ಅಂಥೇಳಿ ಸ್ವಲ್ಪ ನಾವು ಆ ಭಗವಂತನ ಕ್ರಿಯ ಅದ್ಭುತವಾದ ಕ್ರಿಯಾ ರೂಪವನ್ನು ಸ್ವಲ್ಪ ನಾವು ಆಳಕ್ಕೆ ಹೋಗಿ ನೋಡಿದಾಗ ಈ ಸಿಮಿಲಾರಿಟಿ ಅನ್ನೋದು ಇದ್ದಂತೆ ತೋರುತ್ತೆ ಮೇಲ್ನೋಟಕ್ಕೆ. ಯು ಕ್ಯಾನ್ ಸಿ ದ ವೇರಿಯೇಷನ್ ಇನ್ ಸಿಮಿಲಾರಿಟಿ. ಅದರಲ್ಲಿ ಕೂಡ ವೈವಿಧ್ಯ ನಾವು ನೋಡಲಿಕ್ಕೆ ಪ್ರಯತ್ನ ಮಾಡಬೇಕು. ದಟ್ ಇಸ್ ವಾಟ್ ಮೇಕ್ಸ್ ಅಸ್ ಹ್ಯಾಪಿ, ಅಂದರೆ ನಮಗೆ ಆ ಭಗವಂತನ ಆ ಅದ್ಭುತ ಮಹಿಮೆಯ ಚಿಂತನೆ ಒಳಗೆ ಸೀಪಾದಾಗ ಇದು ಒಂದೇ ತರಹ ಇದಲ್ವಾ ಅನಿಸಬಾರ್ದು. ಯಾವಾಗ ಅನಿಸೋದಿಲ್ಲ ಅಂತ ಹೇಳಿದರೆ ಅವನು ಮಾಡ್ತಾ ಇರೋದು ಅದರಲ್ಲಿ ಅನಂತ ರೂಪಗಳನ್ನು ತಗೊಂಡು ಅನಂತ ರೀತಿಯಲ್ಲಿ ಮಾಡ್ತಾನೆ. ಒಂದೇ ಕೆಲಸವನ್ನೇ ಅನಂತ ರೀತಿಯಲ್ಲಿ ಮಾಡ್ತಾನೆ, ಕೆಲಸ ಒಂದೇ ಇರಬಹುದು, ಅದು ಅನಂತ ರೀತಿಯಲ್ಲಿ ಮಾಡ್ತಾನೆ. ಆ ಅನುಸಂಧಾನವನ್ನು ನಾವು ಇಟ್ಕೊಂಡಾಗ ಅದು ಸ್ವಲ್ಪ ವೈವಿಧ್ಯ ಕಾಣುತ್ತೆ. ಯಾಕಂದರೆ ಈ ಹೊಸತನ ಅರ್ಥಗಳಲ್ಲಿ ನಾವು ನೋಡುವಾಗ ಭಾವ ಭಾವನ, ಅಲ್ಲಿ ಭಾವದಲ್ಲಿ ಹೇಳಿದ ಭಾ ಭಾ ಅನ್ನುವ ಧಾತುವಿನಿಂದ ಬಂದದ್ದು ಇಲ್ಲೇ ಹೇಳ್ತಾ ಇದ್ದಾರೆ, ಒಂದೇ ಅರ್ಥಗಳು ಬರ್ತಾ ಇದಲ್ಲವ ಅನಿಸಬಹುದು. ಆದರೆ ಒಂದೊಂದು ಸಾರಿ ಕೂಡ ಅದು ಒಂದೊಂದು ಮುಖದಿಂದ ಹೋದಾಗ ನಮಗೆ ವಿ ವಿಲ್ ಸೀ ಸಮಥಿಂಗ್ ನ್ಯೂನೆಸ್ ಇನ್ ದಟ್, ಅದು ನೋಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಇಲ್ಲಿ ಭಾವನ ಅಂತ ಹೇಳಿದಾಗ ಒಂದು ಅರ್ಥದಲ್ಲಿ ಭಾ ಅನ್ನೋದು ಸಂಧಾನ ಅಂದರೆ ಕೂಡಿಸುವುದು, ಅದೇ ವಿಧವಾಗಿ ಭಾ ಅಂತ ಹೇಳಿದಾಗ ಅದರಲ್ಲಿ ಅವದೀಪ್ತವ್ ಅಂಥೇಳಿ, ಸೊ ಭಾ ಸಂಧಾನೆ ಅವದೀಪ್ತವ್ ಅಂತ ಎರಡು ಇಟ್ಕೊಂಡಾಗ ಭಗವಂತ ತಾನು ಹೇಗಾದರೆ ತನಗೆ ಯಾವ ಕರ್ಮಗಳ ಬಂಧನ ಇಲ್ಲ ಆದರೆ ಮಿಕ್ಕವರಿಗೆ ಬಂಧನೆಗಳನ್ನು ಕೊಡ್ತಾ ಇದ್ದಾನೆ, ಇದು ಭಗವಂತ ಮಾಡುವ ರೀತಿಯನ್ನು ನಾವು ಭಗವಂತನ ಗೀತಾ ವಾಕ್ಯಗಳನ್ನು ಮುಂದೆ ಇಟ್ಕೊಂಡು ನೋಡಬಹುದು. ಅವನ ಗೀತಾ ವಾಕ್ಯಗಳನ್ನು ನೋಡುವಾಗ ಅವನು ಹೇಗಾದರೆ ನಮೇ ಕರ್ಮಾಣಿ ಲಿಂಬಂತಿ ನಚಮೇ ಕರ್ಮ ಫಲೇ ಸ್ಪೃಹ ಅಂತ ಇತ್ಯಾದಿ ಅವನ ಮಾತುಗಳು ಯಾವುದಿದೋ ಅವುಗಳನ್ನು ನಾವು ನೋಡಿದಾಗ ಓಹೋ ಇಷ್ಟು ಎಲ್ಲ ಕೂಡ ಅವನು ಮಾಡ್ತಾ ಇದ್ದಾನಲ್ವ ಅನ್ನೋದು ನಮಗೆ ಕಾಣಿಸುತ್ತೆ. ಸೊ ಆದ್ದರಿಂದ ಅದನ್ನೆಲ್ಲ ಕೂಡ ನಾವು ದೃಷ್ಟಿಯಲ್ಲಿ ಇಟ್ಕೋಬೇಕು ಅಂತ ಹೇಳಿ ಹೇಳ್ದ. ಇಲ್ಲಿ ಗೀತೆಯ ಕೆಲವು ವಾಕ್ಯಗಳನ್ನು ನೋಡಿದಾಗ ನಾವು ಕೃಷ್ಣ ಹೇಳ್ತಾನೆ ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಅಂತ, ನಚಮಾಂ ತಾನೆ ಕರ್ಮಾಣಿ ನಿಬಧ್ನಂತಿ ಧನಂಜಯ ಅಂಥೇಳಿ, ಕರ್ಮಗಳು ತನಗೆ ಬಂಧಕವಾಗೋದಿಲ್ಲ ಅಂಥೇಳಿ, ದ್ವಾಮೋ ಪುರುಷೋ ಲೋಕಕ್ಷರಸ್ಸಾಕ್ಷರ ಯವಚ ಅಂತ ಹೇಳುವಾಗ ಇದೆಲ್ಲದರಲ್ಲಿ ಕೂಡ ಆ ಭಾವನೆಗಳನ್ನೇ ಮುಂದೆ ಇಡ್ತಾನೆ. ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ, ಭಾ ಅವ ಅನ್ನುವ ಎರಡು ಇಟ್ಟುಕೊಂಡಾಗ ಭಾವನದಲ್ಲಿ ಭಾತಿ ಭಾತಿ ಸಂಧತ್ತೆ ಸಂಧಾನ ಮಾಡುವುದು ಅಂದರೆ ಕೂಡಿಸುವುದು, ಭಾತಿ ಜೀವಾತ್ಮನಾಂ ಕರ್ಮಾನುಗುಣ್ಯೇನ ಫಲಂ ಸಂಧತ್ತೆ, ಭಗವಂತ ಕರ್ಮಗಳಿಗೆ ಅನುಸಾರವಾಗಿ ಜೀವಗಳು ಮಾಡುವ ಕರ್ಮಗಳಿಗೆ ಅನುಸಾರವಾಗಿ ಆಯಾ ಕರ್ಮಗಳಿಗೆ ತಕ್ಕಂತೆ ಆಯಾ ಜೀವರಿಗೆ ಫಲವನ್ನು ಭಗವಂತ ಉಣಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅದು ನಾವು ಎಷ್ಟೋ ಸರಿ ಕೇಳಿದ್ದೀವಿ, ಆದರೆ ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ, ಅನಂತ ಜೀವರಾಶಿಗಳಿವೆ, ಆ ಜೀವರಾಶಿಗಳಲ್ಲಿ ಆ ಜನ್ಮದಲ್ಲಿ ಮಾಡಿದ ಕರ್ಮ ಆ ವಾಪ ಜನ್ಮದಲ್ಲೇ ಉಣ್ಣುತ್ತಾರಂತಲೂ ಇಲ್ಲ, ಅದು ನೆಕ್ಸ್ಟ್ ಜನ್ಮದಲ್ಲಿ ಉಣಬಹುದು, ನೆಕ್ಸ್ಟ್ ಅದರಾದ ಮೇಲೆ ಜನ್ಮದಲ್ಲಿ ಉಣಬಹುದು, ಯಾವಾಗಲಾದರೂ ಉಣಬಹುದು ಆ ಕರ್ಮಫಲ. ಯಾವಾಗಾದರೂ ಆ ಜೀವನಿಗೆ ಆ ಕರ್ಮ ಫಲ, ಒಬ್ಬರು ಮಾಡಿದ ಕರ್ಮ ಇನ್ನೊಬ್ಬರಿಗೆ ಬೈ ಮಿಸ್ಟೇಕ್ ಹೋಗೋದು ಅನ್ನುವುದು ಯಾವತ್ತೂ ಇಲ್ಲವೇ ಇಲ್ಲ. ಆದ್ದರಿಂದ ಅಷ್ಟು ಒಂದು ಪಗಡ್ಬಂದಿಯಾಗಿ ಭಗವಂತ ಮಾಡ್ತಾ ಇದ್ದಾನಂದರೆ ಅದು ಎಂಥ ಒಂದು ಅದ್ಭುತವಾದ ಚರ್ಯೆ ಆಗಿದೆ ಅಂತ ನಾವು ಸ್ವಲ್ಪ ಊಹೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಆದ್ದರಿಂದ ಅಷ್ಟು ಎಲ್ಲರೂ ಕರ್ಮಗಳನ್ನು ಉಣಿಸುವಾಗ ಇವನು ಕರ್ಮಗಳಲ್ಲಿ ಉಣಿಸೋದ್ರೆ ಎಲ್ಲಾದರೂ ಸ್ವಲ್ಪ ತಪ್ಪಾದರೆ ಅದು ಆ ಕರ್ಮಫಲ, ತಪ್ಪು ಮಾಡಿದ್ದಕ್ಕೆ ಅವನಿಗೇನಾದರೂ ಅಯ್ಯೋ ತಪ್ಪು ಮಾಡಿಬಿಟ್ಟ ದೇವರು ಅದಕ್ಕೆ ಅವನಿಗೆ ಏನಾದರೂ ಒಂದು ಫಲ ಬರುತ್ತೆ ಅಂತ ಇಂಥದ್ದು ಏನಾದರೂ ಇದ್ದಾನೆ. ಫಸ್ಟ್ ಮೊದಲನೇದಾಗಿ ತಪ್ಪು ಆಗೋದಿಲ್ಲ ಒಂದು, ಎರಡನೇದಾಗಿ ಅವನು ಮಾಡೋದು ಯಾವುದು ತನಗಾಗಿ ಮಾಡ್ತಾ ಇಲ್ಲ, ಪರಪ್ರಯೋಜನಕ್ಕೆ ಮಾಡ್ತಾ ಇದ್ದಾನೆ. ಆದ್ದರಿಂದ ಅವನಿಗೆ ಕರ್ಮಫಲ ಯಾವತ್ತೂ ಇಲ್ಲ, ಸ್ವಯಂ ನಿರ್ಲೇಪ ಅಂತೇಳಿ ತಾನೇ ಕರ್ಮ ಅದಕ್ಕೆ ಹೇಳುವಾಗ ನಚಮಾಂ ತಾನಿ ಕರ್ಮಾಣಿ ನಿಬಧಂತಿ, ಆ ಕರ್ಮಗಳು ನನಗೆ ಬಂಧನ ಆಗೋದಿಲ್ಲ ಅಂಥೇಳಿ, ನಮಾಂ ಕರ್ಮಾಣಿ ಲಿಂಪಂತಿ, ಆ ಕರ್ಮಗಳ ಲೇಪ ನನಗಿಲ್ಲ, ಇಷ್ಟೆಲ್ಲ ಹೇಳ್ತಾ ಇದ್ದಾನೆ ಭಗವಂತ. ಆದ್ದರಿಂದ ಸ್ವಯಂ ನಿರ್ಲೇಪ ಅನ್ನುವುದು ಹೇಗೆ, ಸ್ವಯಂ ನಿರ್ಲೇಪನಾಗುವುದರಿಂದ ಏನಾಗುತ್ತೆ, ಸ್ವಯಂ ನಿರ್ಲೇಪ ಸನ್ ಅವತಿ ಪ್ರಕಾಶತೆ, ಅವನು ಪ್ರಕಾಶಿಸುತ್ತಾ ಇರ್ತಾನೆ, ಬೆಳಗ್ತಾ ಇರ್ತಾನೆ ಅಂಥೇಳಿ ಅವದೀಪ್ತವು ಅನ್ನುವುದು. ಅಂದರೆ ಭಾ ಸಂಧಾನ ಅವದೀಪ್ತವು, ಮೊದಲನೇ ಭಾಗ ಭಾವನದಲ್ಲಿ ಮೊದಲನೇ ಭಾಗ ಜೀವರಿಗೆ ಕರ್ಮಗಳನ್ನು ಉಣಿಸುವುದಾದರೆ, ಎರಡನೇ ಭಾಗ ಆ ಜೀವರಿಗೆ ಎಷ್ಟು ಕರ್ಮಗಳನ್ನು ಉಣಿಸಿದರೂ ಭಗವಂತನಿಗೆ ಮಾತ್ರ ಯಾವತ್ತೂ ಯಾವ ಕರ್ಮ, ಯಾಕಂದರೆ ಜಡವಾದ ಕರ್ಮಕ್ಕೆ ಯಾವ ಸ್ವಾತಂತ್ರ್ಯವೂ ಇಲ್ಲ, ಆದ್ದರಿಂದ ಪರಮಾತ್ಮನಿಗೆ ಯಾವ ಕರ್ಮಗಳು ಹತ್ತುವುದಿಲ್ಲ ಅನ್ನುವುದು ನಮಗೆ ಉಂಟಾಗತ್ತೆ. ಇದು ಮುಂಡಕ ಉಪನಿಷತ್ತು ಇಲ್ಲ, ಅದೇ ವಿಧವಾಗಿ ಶ್ವೇತಾಸ್ತ್ರ ಮುಂಡಕ ಉಪನಿಷತ್ತಂದ್ರು ಅಥರ ಉಪನಿಷತ್ತಂದ್ರು ಒಂದೇ, ಅಲ್ಲಿ ಬರುವಂಥದ್ದು ಅದೇ ವಿಧವಾಗಿ ಶ್ವೇತಾಶ್ವತರ ಉಪನಿಷತ್ತಲ್ಲಿ ಬರುತ್ತೆ. ನೀವೆಲ್ಲ ಕೇಳಿರುವಂಥದ್ದು ದ್ವಾಸುಪರ್ಣ ಸೈಜ ಸಖಾಯ ಸಮಾನಂ ವೃಕ್ಷಂ ಪರಿಶಶ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ ಅನ್ಯನ್ ಅನಶ್ನನ್ ಅನ್ಯೋ ಅಭಿಚಾಕಶೀತಿ ಅಂಥೇಳಿ. ಸೊ ಅಲ್ಲಿ ಎರಡು ಹಕ್ಕಿಗಳಿದೆ ಒಂದೇ ವೃಕ್ಷದಲ್ಲಿ. ಆ ಒಂದೇ ವೃಕ್ಷ ಅಂತ ಹೇಳಿದಾಗ ಅದು ಒಂದು ಅಶ್ವತ್ಥ ವೃಕ್ಷ ಇಲ್ಲ ಪಿಪ್ಪಲ ವೃಕ್ಷ ಅನ್ನೋದು. ಅದರ ಮೇಲೆ ಎರಡು ಹಕ್ಕಿಗಳಿವೆ, ಒಂದು ಹಕ್ಕಿ ಎಲ್ಲ ಫಲಗಳನ್ನು ಸ್ವಾದು ಅಂದರೆ ಸ್ವಾದುವತ್ ಅಂತ ಆಚಾರ್ಯರು ಮಾಡ್ತಾರೆ. ನಿಜವಾಗಿ ಅದು ಅಸಾರವಾದದ್ದು, ಅಸಾರವಾದ ಕರ್ಮಫಲ, ಅದಕ್ಕೆ ಯಾವ ರುಚಿಯೂ ಇಲ್ಲ, ಅದು ಅಸ್ವಾದು ಅಸಾರ. ಆದರೂ ಕೂಡ ಸ್ವಾದು ಇದ್ದಂತೆ ಅದನ್ನು ಜೀವಂದರು ಉಣ್ತಾರೆ. ಸ್ವಾದು ಅತ್ತಿ ಅಂದರೆ ಸ್ವಾದುವತ್ ಅತ್ತಿ, ಅತ್ತಿ ಅಂದರೆ ಉಣ್ಣುವುದು. ಸೊ ತಯೋಹೋ ಆ ಎರಡು ಹಕ್ಕಿಗಳಲ್ಲಿ ಒಂದು ಹಕ್ಕಿ ಆ ಪಿಪ್ಪಲಂ ಅಂದರೆ ಆ ಪಿಪ್ಪಲದ ಹಣ್ಣನ್ನು ಅಂದರೆ ಇಲ್ಲಿ ಕರ್ಮಫಲ, ಆ ಕರ್ಮಕ್ಕೆ ತಕ್ಕಂತೆ, ಯಾಕಂದರೆ ಪಿಪ್ಪಲ ವೃಕ್ಷ ಕರ್ಮಗಳಿಗೆ ತಕ್ಕಂತೆ ದೇಹ ಅನ್ನುವ ವೃಕ್ಷ ಬಂತು. ಆ ದೇಹ ಅನ್ನುವ ವೃಕ್ಷದಲ್ಲಿ ಅಶ್ವತ್ಥ ವೃಕ್ಷದಲ್ಲಿ ಅಶ್ವತ್ಥದ ಹಣ್ಣು, ಆ ದೇಹ ಬಂದಿರುವುದಕ್ಕೆ ಕಾರಣವಾದ ಕರ್ಮದ ಫಲ ಆ ಕರ್ಮ ಅನ್ನುವ ಹಣ್ಣನ್ನು ಆ ಜೀವ ರುಚಿ ಇದೆ ಅಂತ ತಿಂತಾ ಇದ್ದಾನೆ. ಬೇಕು, ಇನ್ನೂ ಬೇಕು, ಇದು ಬೇಕು, ಅದು ಬೇಕು, ಅದು ಬೇಕು, ದುಡ್ಡು ಬೇಕು, ಸಂಪಾದನೆ ಬೇಕು, ಸುಖಗಳು ಬೇಕು ಅಂತ ಹೇಳಿ ಹೋಗ್ತಾ ಇದ್ದಾನೆ. ಆದರೆ ಭಗವಂತ ಅನಶ್ನನ್ ಅನ್ಯ ಯಾವುದನ್ನು ಉಣ್ಣದೇ ಅಂದರೆ ಆ ಅಸಾರ ಫಲವನ್ನು ಉಣ್ಣುತ್ತಾ ಇಲ್ಲ ಭಗವಂತ. ಆದರೆ ಅವನು ಸಾರಭೋಕ್ತ ಅಂತ ಎಲ್ಲ ಕಡೆ ನಾವು ವರ್ಣ ಕೇಳಿ, ಭಗವಂತ ಸಾರಭೋಕ್ತ, ಸಾರವನ್ನು ಉಣ್ತಾನೆ. ಆದರೆ ಆ ಸಾರವನ್ನು ಉಣ್ಣುವುದು ಅಂತ ಹೇಳಿದರೆ ಅದು ಅವನಿಗೆ ಬೇಕು ಆದ್ದರಿಂದ ಉಣ್ತಾನಂತಲ್ಲ, ಅದನ್ನು ಉಣ್ಣುವ ಸಾಮರ್ಥ್ಯ ಯಾರಿಗೂ ಇಲ್ಲ, ಅದನ್ನು ಉಣ್ಣುವುದರ ಮೂಲಕವಾಗಿ ಭಗವಂತನಿಗೆ ಯಾವ ಪ್ರಯೋಜನವೂ ಇಲ್ಲ. ಅದನ್ನು ಉಣ್ಣುವುದು ಅಂದರೆ ಅಲ್ಲಿ ಭಗವಂತ ಅದಕ್ಕೆ ಬೇಕಾದ ಅಸ್ತಿತ್ವವನ್ನು ಅದಕ್ಕೆ ಬೇಕಾದ ಪ್ರಯೋಜನವನ್ನು ಉಂಟು ಮಾಡುವುದಕ್ಕಾಗಿ ಭಗವಂತ ಮಾಡುವುದು, ಅವನು ಮಾಡುವುದೆಲ್ಲವೂ ಪ್ರಯೋಜನಕ್ಕೆ. ಆದ್ದರಿಂದ ಅವನು ಅನಶ್ನನ್ನಂದರೆ ಆ ಅಸಾರ ಫಲವನ್ನು ಉಣ್ತಾ ಇಲ್ಲ, ಆದರೆ ಸಾರ ಫಲವನ್ನು ಉಣ್ತಾ ಇದ್ದಾನೆ. ಆ ಅಸಾರ ಫಲವನ್ನು ಉಣ್ಣದೇ ಇದ್ದರೂ ಕೂಡ ಅಭಿಚಾಕಶೀತಿ ಅಂದರೆ ಪ್ರಕಾಶಿಸುತ್ತಾ ಇದ್ದಾನೆ, ಬೆಳಗುತ್ತಾ ಇದ್ದಾನೆ ಅಂತ ಅಲ್ಲಿ ಅವದೀಪ್ತವು ಅನ್ನೋದಕ್ಕೆ ಬರುತ್ತೆ. ಆದ್ದರಿಂದ ಆ ಶ್ರುತಿ ವಾಕ್ಯ, ಸೊ ಒಂದೊಂದು ಸಾರಿ ಹೇಳಿದಾಗ ಶ್ರುತಿ ವಾಕ್ಯ ನೆನಪಿಗೆ ಬರದೇ ಇರಬಹುದು, ಇನ್ನೊಂದು ಸಾರಿ ಅದೇ ಅರ್ಥವನ್ನು ನೋಡಿದಾಗ ಶ್ರುತಿ ವಾಕ್ಯ ನೆನಪಿಗೆ ಬರಬಹುದು, ಆ ಶ್ರುತಿ ವಾಕ್ಯ ಆಳಕ್ಕೆ ಹೋದಾಗ ಆ ಕರ್ಮ ಫಲವನ್ನು ಉಣಿಸುವುದು ನೆನಪಿಗೆ ಬರುತ್ತೆ. ಆದ್ದರಿಂದ ಆ ಶ್ರುತಿ ವಾಕ್ಯವನ್ನು ನಾವು ಇಲ್ಲಿ ಇಟ್ಕೊಂಡು ನಾವು ನೋಡಬಹುದು ಅಂಥೇಳಿ ಒಂದು. ಅದೇ ವಿಧವಾಗಿ ಇನ್ನೊಂದು ಭಾತಿ ಅಂತ ಹೇಳಿದರೆ ಭಾ ಆಧಾರ ಭಾವೆ, ಈ ಭಾ ಧಾತುವಿಗೆ ಆಚಾರ್ಯರ ಏಕಾಕ್ಷ ಶ್ಲೋಕ ಯಾವುದಿದೋ ಯಮಕ ಭಾರತದಲ್ಲಿ ಅದಕ್ಕೆ ನರಹರಿ ತೀರ್ಥರು ವ್ಯಾಖ್ಯಾನ ಮಾಡುವಾಗ ಅದಕ್ಕೆ ಎಲ್ಲ ಕೊಟ್ಟಿದ್ದಾರೆ, ಅದು ನಾವು ಕೇಳಿದ್ದೀವಿ. ಸೊ ಅಲ್ಲಿ ಭಾ ಅನ್ನುವುದಕ್ಕೆ ಆಧಾರ ಭಾವೆ ಅನ್ನುವ ಅರ್ಥವನ್ನು ಕೊಟ್ಟಾಗ ಭಾತಿ ಕೂರ್ಮಃ ಸನ್ ಮಂದರಸ್ಯ ಆಧಾರೋ ಭವತಿ ಇತಿ ಭಾಹ ಅಂಥೇಳಿ ನಾವು ಆ ವಿಧವಾಗಿ ಅರ್ಥಾನುಸಂಧಾನ ಮಾಡೋದು. ಭಾತಿ ಆಧಾರಭೂತನಾಗಿದ್ದಾನೆ, ಅವನು ಆಧಾರನಾಗಿರುವುದು ಅನೇಕ ಸಂದರ್ಭಗಳಲ್ಲಿದೆ. ಆದ್ದರಿಂದ ಎಲ್ಲ ಸರಿ ಭಗವಂತ ಆಧಾರನಾಗಿದ್ದಾನೆ ಆಧಾರನಾಗಿದ್ದಾನೆ ಅಂತ ಹೇಳಿದ್ರು ರಿಪಿಟೇಷನ್ ಬರ್ತಾ ಇದ್ದಲ್ವಾ ಅಂತ ತಿಳ್ಕೋಬೇಡಿ. ಅವನು ಆಧಾರಭೂತನಾಗಿದ್ದಾನಂತ ಹೇಳಿದಾಗ ಬೇರೆ ಬೇರೆ ಶಬ್ದಗಳ ಅರ್ಥ ನೋಡುವಾಗ ಬೇರೆ ಬೇರೆ ಇನ್ಸಿಡೆಂಟ್ಸ್ ನೆನಪಿಗೆ ತಂದು, ಯಾಕಂದ್ರೆ ನಾಮ ರೂಪ ಗುಣ ಕ್ರಿಯ ಒಂದೇ ಗುಣ ಆಧಾರವಾಗಿರುವ ಒಂದು ಗುಣ. ಒಂದೇ ಹೆಸರಿಗೆ ಅನೇಕ ರೂಪಗಳ ಚಿಂತನೆ ಮಾಡಿದಂತೆ, ಒಂದೇ ರೂಪಕ್ಕೆ ಅನೇಕ ಗುಣಗಳ ಚಿಂತನೆ ಮಾಡಿದಂತೆ, ಒಂದೇ ಗುಣಕ್ಕೆ ಅನೇಕ ಕ್ರಿಯೆಗಳ ಚಿಂತನೆ. ಆಧಾರನಾಗಿದ್ದಾನೆ ಅನ್ನೋದು ಒಂದು ಗುಣ, ಆದರೆ ಆಧಾರಭೂತನಾಗಿದ್ದಾನೆ ಅನ್ನುವ ಗುಣವನ್ನು ಇಟ್ಟುಕೊಂಡು ಬೇರೆ ಬೇರೆ ಕ್ರಿಯೆಗಳ ಅನುಸಂಧಾನ. ಒಂದು ಸಾರಿ ಅವನೇನು ಮಾಡಿದ, ಮಂದರ ಪರ್ವತವನ್ನು ಇಟ್ಟುಕೊಂಡು ಮಾಡಿದ ಅಂತೇಳಿ, ಆ ಅಮೃತ ಮಥನ ಕ್ಷೀರಸಾಗರ ಸಮುದ್ರ ಮಥನ ಮಾಡುವಾಗ ಅಮೃತಕ್ಕಾಗಿ ಆ ಸಂದರ್ಭದಲ್ಲಿ ಅದು ಇಟ್ಕೊಂಡಾನೆ ಅನ್ನೋ ಚಿಂತನೆ ಮಾಡುವುದು. ಇನ್ನೊಂದು ಸಾರಿ ಆಧಾರಭೂತನಾಗಿದ್ದಾನೆ ಅಂತ ಹೇಳಿದರೆ, ಪಾಂಡವರು ಅವರು ಕೌರವರು ಯುದ್ಧ ಮಾಡಿದಾಗ ಪಾಂಡವರಿಗೆ ಅವನು ಆಧಾರಭೂತನಾಗಿದ್ದು ಅವರನ್ನು ನಿತ್ಯ ರಕ್ಷಣೆ ಮಾಡ್ತಾ ಇದ್ದ, ಅವರಿಗೆ ಒಂದು ಆಧಾರಭೂತನಾಗಿದ್ದ ಅಂಥೇಳಿ ಅಲ್ಲಿ ಚಿಂತನೆ ಮಾಡುವುದು. ಇಲ್ಲ, ರಾಮಚಂದ್ರನಾಗಿ ಬಂದಾಗ ರಾಮಚಂದ್ರ ದೇವರು ಅವರು ಸುಗ್ರೀವನಿಗೆ ಆಧಾರವಾಗಿ ಇದ್ದು ಆ ಸುಗ್ರೀವನ ರಕ್ಷಣೆ ಮಾಡ್ತಾ ಇದ್ದರು. ಹೀಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಚಿಂತನೆಯನ್ನು ಮಾಡುವುದು. ಆದ್ದರಿಂದ ಆಧಾರಭೂತನಾಗಿದ್ದಾನೆ ಅನ್ನುವ ಚಿಂತನೆಯನ್ನೇ ಇಟ್ಕೊಂಡಾಗ ನಾವು ಭಗವಂತ ಇಲ್ಲಿ ಆಧಾರನಾಗಿದ್ದಾನೆ ಅಂತ ಹೇಳಿದರೆ, ಭಾತಿಹಿ ಕೂರ್ಮಹಾಸನ್ ಮಂದರಸ್ಯ ಆಧಾರೋ ಭವತಿ, ಆ ಮಂದರ ಪರ್ವತಕ್ಕೆ ಆಧಾರಭೂತ. ನಿಮ್ಗೆಲ್ಲರಿಗೂ ಗೊತ್ತಾದಂತೆ ಕ್ಷೀರಸಾಗರ ಮಥನ ಮಾಡುವಾಗ ಅದು ಮಂದರ ಪರ್ವತ ಕೆಳಗೆ ಕುಗ್ಗಿ ಹೋಗ್ತಾ ಇದ್ದರೆ ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಭಗವಂತ ಕೂರ್ಮನಾಗಿ ಬಂದು ಅದನ್ನು ಮೇಲೆ ಎತ್ತಿ ಹಿಡಿದ. ಅಷ್ಟು ಮಾತ್ರ ಅಲ್ಲ, ಆಧಾರಭೂತನಾಗಿ ಅವನು ಮಾಡಿದ್ದು ಅದು ಮೇಲ್ನೋಟಕ್ಕೆ ಒಂದು ಕಾರ್ಯದ ಒಂದು ರೂಪದಿಂದ ಕಾಣಿಸುವಂತಹ ಆಧಾರ. ಇನ್ನೊಂದು ಅವನು ಆಧಾರನಾಗಿ ಆಗಿದ್ದ ಅಂತ ಹೇಳಿದರೆ ಅಲ್ಲಿ ಹೇಳ್ತಾರೆ, ಇನ್ನೊಂದು ಕಡೆ ಭಾಗವತದಲ್ಲಿ ಬರುವಂತಹ ಮಾತು, ನೇತ್ರಗೋತ್ರಯೋ ಪರೇಣತೆ ಪ್ರಾವಿಷತ ಸಮೇಹಿತ ಅಂಥೇಳಿ. ಆ ನೇತ್ರ ಅಂದರೆ ಹಗ್ಗ, ಆ ಸಮುದ್ರ ಮಥನ ಮಾಡುವಾಗ ನೇತ್ರ ರೂಪದಲ್ಲಿ ಹಗ್ಗದ ರೂಪದಲ್ಲಿ ವಾಸುಕಿ ಇದ್ದ. ವಾಸುಕಿ ಬಹಳ ಶಕ್ತಿಮಂತವಾದ ಸರ್ಪ ನಿಜ, ಆದರೆ ಆ ವಾಸುಕಿಯನ್ನು ಇಟ್ಟುಕೊಂಡು ಅದಕ್ಕೆ ಪರ್ವತವನ್ನು ಸುತ್ತಿ ಮಥನ ಮಾಡುವಾಗ ಆ ವಾಸುಕಿಗೆ ಒಳಗೆ ಎಲ್ಲ ಕಷ್ಟ ಆಗಬಹುದು, ಕಷ್ಟ ಆಗದೆ ವಾಸುಕಿ ಒಳಗೆ ಒಂದು ರೂಪದಿಂದ ಪ್ರವೇಶ ಮಾಡಿ ಅದಕ್ಕೆ ಆಧಾರಭೂತನಾಗಿ ಇದ್ದ. ಪರ್ವತ ಮುಳುಗದೇ ಇದ್ದು ಆಧಾರನಾಗಿರುವುದು ಮಾತ್ರವಲ್ಲ, ಅವನು ಅಲ್ಲಿ ಅವನೇನು ಮಾಡ್ತಾ ಇದ್ದಾನಂದ್ರೆ ಪರ್ವತ ಒಳಗೆ ಒಂದು ಪರ್ವತಾಕಾರವಾಗಿ ಹೊರಗೆ ಕೂರ್ಮನಾಗಿ ಇದ್ದ, ಪರ್ವತ ಒಳಗೆ ಪರ್ವತಾಕಾರವಾಗಿ ಅವನು ಪ್ರವೇಶ ಇನ್ನೊಂದು ರೂಪದಿಂದ ಮೊದಲಿದ್ದ ಅವನು ಮತ್ತಿನ್ನೊಂದು ರೂಪದಿಂದ ಪ್ರವೇಶ ಮಾಡಿ ಆ ರೂಪದಿಂದ ಯಾವ ಕ್ರಿಯೆ ಮಾಡ್ತಾ ಇದ್ದ ಅಂದರೆ ಆ ಪರ್ವತವೇ ಪುಡಿ ಪುಡಿ ಆಗ್ಬೋದು. ಆದ್ದರಿಂದ ಪರ್ವತವನ್ನು ಧಾರಣೆ ಮಾಡ್ದ. ಸೊ ಪರ್ವತವನ್ನು ಪರ್ವತ ರೂಪೇಣ ಪ್ರವೇಶತಿ ಇತಿ ಅವನಃ ಅಂಥೇಳಿ, ಅವ ಪ್ರವೇಶನೇ ಇಲ್ಲ ಅವ ಪ್ರವೇಶಿ ಅಂತ ಇಟ್ಕೊಂಡಾಗ ಭಾ ಅವ ಅಲ್ಲಿ ಭಾ ಆಧಾರನಾಗಿ ಕೂರ್ಮರೂಪನಾಗಿ ಬಂದ, ಆಮೇಲೆ ಅವ ಪ್ರವೇಶ ಮಾಡಿದ, ಅವತಿ ಮಂದರಂ ಪರ್ವತ ರೂಪೇಣ ಪರ್ವತ ರೂಪನದಿಂದ ಆ ಪರ್ವತ ಒಳಗೆ ಪ್ರವೇಶ ಮಾಡಿ ಅದನ್ನು ಪುಡಿ ಪುಡಿ ಆಗದೆ ರಕ್ಷಣೆ ಮಾಡಿದ, ಅದು ಒಂದು ಆಧಾರ ರಕ್ಷಣ. ಸೊ ಈ ಸ್ಥಿತಿ ಕಾರ್ಯದಲ್ಲಿ ಎಷ್ಟೆಷ್ಟು ಲೆವೆಲ್ಸ್ ಇರುತ್ತೆ ಅಂಥೇಳಿ ಅದನ್ನು ನಾವು ಚಿಂತನೆ ಮಾಡುವಾಗ ಈ ವಿಧವಾಗಿ ಚಿಂತನೆ ಮಾಡುವಾಗ ಅದು ಪರ್ವತ ಒಳಗೆ ಪ್ರವೇಶ ಮಾಡಿದ. ಅಷ್ಟೇ ಅಲ್ಲ, ಅವನು ಪ್ರತಿಯೊಂದು ದೇವತೆ ಒಳಗೂ ಪ್ರತಿಯೊಂದು ರಾಕ್ಷಸನ ಒಳಗೂ ಇನ್ನೊಂದು ರೂಪದಿಂದ ಅಜಿತನಾಮಕನಾಗಿ ಅವನು ಪ್ರವೇಶ ಮಾಡಿ ಅಜಿತ ರೂಪದಿಂದ ಎಲ್ಲರ ಒಳಗೂ ಪ್ರವೇಶ ಮಾಡಿ ಅವರೆಲ್ಲರಿಗೂ ಆಧಾರಭೂತನಾಗಿ ಇದ್ದ. ಸೊ ಈ ವಿಧವಾಗಿ ಆ ಆಧಾರ ಭಾವ ಆಗಲಿ, ಪ್ರವೇಶ ಭಾವ ಆಗಲಿ, ಶಕ್ತಿ ಪ್ರದರ್ಶನ ಭಾವ ಆಗಲಿ, ಆ ಸರ್ವಾಂತರ್ಯಾಮಿತ್ವ ಆಗಲಿ, ಇವು ಎಲ್ಲದರ ಚಿಂತನೆ ಕೂಡ ಒಂದೊಂದು ಶಬ್ದದ ಅರ್ಥಗಳನ್ನು ನೋಡುವಾಗ ನಾವು ಆ ಅರ್ಥಗಳಲ್ಲಿ ಎಲ್ಲ ಒಂದೇ ಥರ ಇದೆ ಅನಿಸಬಾರದು. ಅದರಲ್ಲಿ ವೈವಿಧ್ಯವನ್ನು, ಅದರಲ್ಲಿ ಭಗವಂತನ ಮಹಾತ್ಮ್ಯ. ಯಾಕಂದರೆ ಇವೆಲ್ಲದರ ಉದ್ದೇಶ, ಮೂಲೋದ್ದೇಶ ಏನಂತ ಹೇಳಿದರೆ ಭಗವಂತನ ಮೇಲೆ ಭಕ್ತಿ ಬೆಳೆಯಬೇಕು. ಆದ್ದರಿಂದ ಅವನ ಮಹಾತ್ಮ್ಯ ಜ್ಞಾನಪೂರ್ವಕ ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ಪ್ರೋಕ್ತ ಅಂತ ಹೇಳಿದಂತೆ ಈ ಸ್ನೇಹ, ಈ ಭಕ್ತಿ ಅನ್ನೋದು ಬೆಳೆಯಬೇಕು. ನಾನು ಏನು ಮಾಡ್ತೀನಂದರೆ, ಇದು ಇಂಗ್ಲೀಷ್ ಶಿಫ್ಟ್ ಆಗೋ ಬದಲು ಈ ಸಾರಿ ಪೂರ್ತಿಯಾಗಿ ಕನ್ನಡದಲ್ಲೇ ಹೇಳಿಬಿಡ್ತೀನಿ. ಸೊ ದಟ್ ನೆಕ್ಸ್ಟ್ ಕ್ಲಾಸ್ನಲ್ಲಿ ಇದನ್ನೇ ನಾವು ಇಂಗ್ಲೀಷ್ನ ಹೇಳ್ತೇನೆ. ಆವಾಗ ಒಂದು ಫ್ಲೋ ಆಲ್ಟರ್ನೇಟ್ ಆಗಿ ಕನ್ನಡ ಇಂಗ್ಲೀಷ್ ಆವಾಗ ಮಾಡಿದಾಗ ಅದು ಪ್ರಾಬಬ್ಲಿ ಮೋರ್ ಹೆಲ್ಪ್ಫುಲ್ ಆಗುತ್ತೆ. ಸೊ ಆದ್ದರಿಂದ ನಾನು ಅಲ್ಲಿ ಕಂಟಿನ್ಯೂ ಕನ್ನಡದಲ್ಲಿ. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ಇದನ್ನೇ ನಾನು ಇಂಗ್ಲೀಷ್ನಲ್ಲಿ ಹೇಳ್ತೀನಿ. ಸೊ ದಟ್ ಇಟ್ ಮೇ ಬಿ ಮೋರ್ ಯೂಸ್ಫುಲ್ ಅಂತ ಅನಿಸುತ್ತೆ ನನಗೆ. ಸೊ ಆದ್ದರಿಂದ ಈ ವಿಧವಾಗಿ ನಾವು ಭಗವಂತನ ಆ ಮಹಾತ್ಮ್ಯದ ಚಿಂತನೆಯನ್ನು ಮಾಡಬಹುದು ಅಂಥೇಳಿ ಅಲ್ಲಿ ಹೇಳುವಾಗ, ನಾಗೇಂದ್ರಂ ಅಬೋಧ ರೂಪ ಅಂತೇಳಿ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ಅಂದರೆ ಈ ನಾಗೇಂದ್ರ, ನಾಗ ಅಂತ ಹೇಳಿದಾಗ ಹಾವು ಅಂತ ಇದೆ, ನಾಗ ಅಂತ ಹೇಳಿದರೆ ಪರ್ವತ ಅಂತಲೇ ಇದೆ. ನಾಗೇಂದ್ರ ಅಂದರೆ ಪರ್ವತ ರಾಜ, ನಾಗೇಂದ್ರ ಅಂದರೆ ಹಾವುಗಳಿಗೆ ರಾಜ. ಸೊ ಆದ್ದರಿಂದ ನಾಗೇಂದ್ರನಾದ ವಾಸುಕಿ ಒಳಗೂ ನಾಗೇಂದ್ರ ನಗೇಂದ್ರ ಪರ್ವತ ರಾಜ ಮಂದಿರದ ಎರಡರೊಳಗೂ ಭಗವಂತ ಪ್ರವೇಶ ಮಾಡಿ ಅವು ಎರಡನ್ನೂ ಕೂಡ ಅವಕ್ಕೆ ಹಾನಿ ಬರದೆ ಅವುಗಳಿಗೆ ಯಾವ ತೊಂದರೆ ಇಲ್ಲದೆ ಅದರ ಒಳಗೆ ಹೊಕ್ಕಿ ಅದಕ್ಕೆ ದಾರ್ಢ್ಯ ಶಕ್ತಿ ಅದನ್ನು ಭಗವಂತ ಕೊಟ್ಟಿದ್ದಾನೆ. ಪರ್ವತಕ್ಕೂ ಶಕ್ತಿ ಕೊಟ್ಟಿದ್ದಾನೆ, ವಾಸುಕಿಗೂ ಶಕ್ತಿಯನ್ನು ಕೊಟ್ಟಿದ್ದಾನೆ, ಅವುಗಳನ್ನು ಮಥನ ಮಾಡುವಂತಹ ದೇವತೆಗಳಿಗೂ ರಾಕ್ಷಸರಿಗೂ ಶಕ್ತಿಯನ್ನು ಅವರ ಒಳಗೆ ಪ್ರವೇಶ ಮಾಡಿ ಇನ್ನೊಂದು ವಿಶೇಷ ರೂಪದಿಂದ ಶಕ್ತಿ ಯಾವಾಗಲೂ ಭಗವಂತ ಹಾಗೆ ಮತ್ತೆ ಯಾಕೆ ಇನ್ನೊಂದು ರೂಪದಿಂದ ಪ್ರವೇಶ ಮಾಡಬೇಕು ಅಂತ ಹೇಳಿದರೆ ಅದು ಬಗೆ ಬಗೆಯ ನೂತನವ ಕಾಣುತ್ತಾ ಅಂತ ಲಕ್ಷ್ಮೀದೇವಿ ಮುಂತಾದ ಭಕ್ತರಿದ್ದಾರೆ ನೋಡ್ರಿ, ವಾಯುದೇವರು ಸರಸ್ವತಿ ಮುಂತಾದವರು ಆ ಭಗವಂತನ ಅನೇಕ ರೂಪಗಳ ಅನುಸಂಧಾನ ಮಾಡ್ತಾ ಇರ್ತಾರೆ. ಅವರು ಭಗವಂತ ಹಾಗೆ ಅನೇಕ ರೂಪಗಳಲ್ಲಿ ಪ್ರವೇಶ ಮಾಡಿದಾಗ ಸಾಮಾನ್ಯ ಜೀವರಿಗೆ ಅದನ್ನು ನೋಡ್ಲಿಕ್ಕಾಗೋದಿಲ್ಲ. ಆದರೆ ಉತ್ತಮ ದೇವತೆಗಳು ಭಗವಂತ ಮಾಡುತ್ತಿರುವ ಅವುಗಳನ್ನು ನೋಡಿ ಅವರು ಹಿಗ್ಗುತ್ತಾರೆ, ದೇವರು ಹೀಗೆಲ್ಲ ಮಾಡ್ತಾ ಇದ್ದಾನಲ್ವಾ ಅಂತೇಳಿ. ಆದ್ದರಿಂದ ಅವರಿಗೆ ಖುಷಿಯನ್ನು ಕೊಡುವ ಆತ್ಮ ಪ್ರದರ್ಶನ ಸುಖವ ನೀವ ಹರಿ ಅಂತ ಹರಿಕಥಾಂಸದಲ್ಲಿ ಹೇಳಿದಂತೆ ತನ್ನ ಆತ್ಮ ಪ್ರದರ್ಶನ ಸುಖವನ್ನು ಅವರಿಗೆ ಪ್ರದಾನ ಮಾಡಬೇಕು ಅನ್ನುವ ಕಾರಣದಿಂದಾಗಿ ಭಗವಂತ ಹಾಗೆಲ್ಲ ಮಾಡ್ತಾನೆ ಅಂಥೇಳಿ. ಆದ್ದರಿಂದ ಇದರ ಮೂಲಕವಾಗಿ ಒಂದು ಪ್ರಯೋಜನ ಇದೆ. ಆ ಅಂದರೆ ಭಗವಂತ ಮಾಡೋದು ಅನ್ಯ ಪ್ರಯೋಜನ, ಪರಪ್ರಯೋಜನ. ಅನ್ಯ ದೇವತೆಗಳಿಗೂ ಎಲ್ಲರಿಗೂ ಅವರವರಿಗೆ ತಕ್ಕಂತೆ ಅವರವರಿಗೆ ಆನಂದವನ್ನು ಕೊಡುವುದು ಭಗವಂತನ ಉದ್ದೇಶವಾಗಿದೆ. ಸೊ ತನ್ನ ಕಾರ್ಯಗಳನ್ನು ಮಾಡುವುದರ ಜೊತೆಯಲ್ಲಿ ಅಂದರೆ ತನ್ನ ಅಂದರೆ ತಾನು ಮಾಡ ಬಯಸಿದ ಕಾರ್ಯಗಳು, ತನಗೆ ಬೇಕಾದ ಕಾರ್ಯಗಳಲ್ಲ, ಅಂತಹದ್ದು ಮಾಡುವಾಗ ಅವರವರಿಗೆ ಬೇಕಾದಂಥ ಸಿಗಬೇಕಾದಂಥ ಆನಂದವನ್ನು ಭಗವಂತ ಅವರಿಗೆ ಕೊಡೋದಕ್ಕಾಗಿ ಭಗವಂತ ಹೀಗೆ ಮಾಡ್ತಾನಾದ್ದರಿಂದ ಅವೆಲ್ಲವನ್ನು ನಾವು ಇಲ್ಲಿ ಚಿಂತನೆಯನ್ನು ಮಾಡಬಹುದು. ನೇತ್ರಗೋತ್ರಯೋಹೋ ಪರೇಣ ಪರೇಣ ಪರ ಸರ್ವೋತ್ತಮನಾದ ಭಗವಂತನಿಂದ ತೇ ಪ್ರಾವಿಶತಾ ಸಮೇಧಿತಾ ಅಂತಹ ಪ್ರವೇಶ ಕಾರ್ಯವನ್ನು ಮಾಡಿ ಅವೆಲ್ಲರಿಗೂ ಶಕ್ತಿಯನ್ನು ಕೊಡುವಂತಹ ಕೆಲಸವನ್ನು ಭಗವಂತ ಮಾಡಿದ ಅನ್ನೋದನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ವಿಧವಾಗಿ ನಾವು ಅವುಗಳ ಚಿಂತನೆಯನ್ನು ಮಾಡಬಹುದು. ಅದಾದ ಮೇಲೆ ಇನ್ನೊಂದು ವಿಧದಲ್ಲಿ ಭ ಸಮೋಹನೆ ಅನ್ನುವ ಇನ್ನೊಂದು ಧಾತುವ ಅರ್ಥವನ್ನು ತಗೊಂಡು ಇಲ್ಲಿ ಭಾತಿ ಅಂದರೆ ಸಮೋಹನ, ಮೋಹನಂ ಕರೋತಿ ಅಂಥೇಳಿ. ಆದ್ದರಿಂದ ಭಾತಿ ರುದ್ರಂ ಮೋಹಿನಿ ರೂಪೇಣ ಸಮೋಹಯತಿ, ಭಗವಂತ ರುದ್ರದೇವರನ್ನು ಮೋಹಿನಿ ರೂಪದಲ್ಲಿ ಸಮೋಹನಗೊಳಿಸಿದರು ಅಂಥೇಳಿ ನಿಮಗೆಲ್ಲರಿಗೆ ಗೊತ್ತಾದಂತಹ ಸಮಾಚಾರ. ಸೊ ಮೋಹಿನಿ ರೂಪದಲ್ಲಿ ಭಗವಂತ ಬಂದು ಆ ಅಮೃತವನ್ನು ಹಂಚಿಕೊಟ್ಟಾಗ ಆ ಸಮಾಚಾರವನ್ನು ಹೋಗಿ ರುದ್ರ ಹತ್ರ ಹೇಳಿದಾಗ ರುದ್ರದೇವರು ಇಲ್ಲ, ಮೋಹಿನಿ ರೂಪ ನನ್ನನ್ನು ಮೋಹಗೊಳಿಸಲಾರದು ಅಂತ ರುದ್ರದೇವರಲ್ಲಿ ಒಂದು ವಿಧವಾದಂತಹ ಒಂದು ಕಿಂಚಿತ್ ಅಹಂಭಾವ. ಸೊ ಮನೋಭಿಮಾನಿ ದೇವರು ರುದ್ರದೇವರು, ಆದರೂ ಕೂಡ ಒಂದು ಸ್ವಲ್ಪ ಅವ್ರಿಗೆ ಹಾಗೆ ಅನಿಸುತ್ತೆ, ಭಗವಂತನ ಸರ್ವೋತ್ತಮತ್ವ ಗೊತ್ತು ರುದ್ರನಿಗೆ, ಆದರೂ ಕೂಡ ನನಗೆ ಆ ಮೋಹ ನನಗುಂಟಾಗೋದಿಲ್ಲ, ಆ ಮೋಹಿನಿ ರೂಪವನ್ನು ಕಂಡರೂ ನಾನು ಮೋಹಕ್ಕೆ ಒಳಗಾಗುವುದಿಲ್ಲ, ಯಾಕಂದರೆ ನಾನು ಮನ್ಮಥನನ್ನೇ ಸುಟ್ಟು ಹಾಕಿದವನು, ಮನ್ಮಥನನ್ನೇ ಸುಟ್ಟು ಹಾಕಿದಂತಹ ನನಗೆ ಆ ಮೋಹಿನಿ ರೂಪ ಮೋಹವನ್ನು ಉಂಟು ಮಾಡಲಾರದು ಅಂತ ಹೇಳಿ ಅನಿಸುತ್ತೆ ರುದ್ರದೇವರಿಗೆ. ಅನಿಸುತ್ತಲೂನೇ ಪರಮಾತ್ಮನಿಗೆ ಗೊತ್ತಾಗಿದೆ, ಎಲ್ಲಿ ಯಾರ ಮನಸ್ಸಿನಲ್ಲಿ ಏನು ಭಾವನೆ ಬಂದರೂ ಆ ಭಾವನೆಯನ್ನು ತರಿಸುವುದು ಪರಮಾತ್ಮನೇ, ಭಾವನೆಯನ್ನು ತರಿಸ್ತಾನೆ, ಆಮೇಲೆ ಬಂದ ಭಾವನೆಗೆ ಅದಕ್ಕೆ ತಕ್ಕಂತೆ ಒಂದು ಪ್ರತಿಕ್ರಿಯೆಯನ್ನು ಭಗವಂತ ಮಾಡ್ತಾನೆ. ಆದ್ದರಿಂದ ರುದ್ರದೇವರಿಗೆ ಹಾಗೆ ಭಾವನೆ ಬರುವಂತ ದೇವರೇ ಮಾಡಿದ, ಮತ್ತು ಆ ರುದ್ರದೇವರನ್ನೇ ಮೋಹಗೊಳಿಸಿ ಆ ಒಂದು ಲೀಲೆಯನ್ನು ಮಾಡಬೇಕಂತ ಭಗವಂತ ಮಾಡಿ ಆ ರುದ್ರದೇವರು ಪಾರ್ವತಿ ಜೊತೆಯಲ್ಲಿ ಹೋಗ್ತಾ ವಿಹಾರ ಮಾಡ್ತಾ ಇರುವಾಗ ಮೋಹಿನಿ ರೂಪದಲ್ಲಿ ಬಂದು ಒಂದು ಕಂದುಕ ಬಾಲ್ ಅದನ್ನು ಇಟ್ಕೊಂಡು ಆಡುವಂತೆ ಅದೆಲ್ಲ ಮಾಡಿ ಆ ರುದ್ರದೇವರನ್ನು ಆ ಮೋಹಿನಿಯನ್ನು ಕಂಡಾಗ ಅವರು ಮೋಹಕ್ಕೆ ಒಳಗಾಗಿ ಆ ಭಗವಂತನ ಹಿಂದೆ ಹೋಗಿದ್ದಾರೆ ಅಂತ ನಾವು ಕೇಳ್ತೀವಿ. ಆದ್ದರಿಂದ ಆ ಭಗವಂತನ ಮಹಿಮಾ ಕಾರ್ಯವನ್ನು ಯಾಕೆ ಭಗವಂತ ಹಾಗೆ ಮಾಡಿದ ಅಂತ ಹೇಳಿದರೆ ಆ ಭಗವಂತ ಸ್ತ್ರೀ ಪುರುಷ ಮೋಹಕ್ಕೆ ಒಳಗಾಗುವನಲ್ಲ, ಅವನು ಆತ್ಮಾರಾಮ ಆನಂದರಮಣ ಅಂತ ಹೇಳಿದಂತೆ ಅವನು ಆತ್ಮಾರಾಮ ಅವನು. ಆದ್ದರಿಂದ ಅವನಿಗೆ ಬೇರೆ ಯಾರಿಂದಲೂ ಸುಖ ಸಿಗುವುದಿಲ್ಲ, ಆದರೆ ಎಲ್ಲರೂ ಅವನ ನಿಯಮನಕ್ಕೆ ಒಳಗಾಗಿದ್ದಾರೆ, ಇನ್ಕ್ಲೂಡಿಂಗ್ ರುದ್ರದೇವರು ಅನ್ನುವುದು ಜಗತ್ತಿಗೆ ತೋರಿಸಬೇಕನ್ನುವ ಕಾರಣದಿಂದಾಗಿ ಭಗವಂತ ಹಾಗೆ ಮಾಡ್ತಾನೆ. ಆದ್ದರಿಂದ ಆ ವಿಧವಾಗಿ ಮಾಡಿದ ಅಂಥೇಳಿ ಹೀಗೆ ಮಾಡಿ ಭಾ ಅಂದರೆ ಮೋಹಿನಿ ರೂಪದಿಂದ ಸಮೂಹಗೊಳಿಸಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಅವತಿ ಸ್ವ ಮಾಯಾಂ ಅವಗಮಯತಿ ಅಂಥೇಳಿ. ಈ ಮಾಯಾ ಶಬ್ದ ಅನ್ನುವುದು ಬಹಳ ಅದ್ಭುತವಾದ ಶಬ್ದ. ಇದನ್ನು ಅದ್ವೈತಿ ರೀತಿಯಲ್ಲಿ ಯಾವುದು ಅನಿರ್ವಚನೀಯ ಶಬ್ದ ಅಂತ ಹೇಳಿ ಹೋದರೆ ಎಲ್ಲವೂ ಮಿಸ್ ಆಗೋಗುತ್ತೆ. ಮಾಯಾ ಅಂತ ಹೇಳಿದಾಗ ಅದಕ್ಕೆ ಲಕ್ಷ್ಮಿ ಅಂತ ಒಂದರ್ಥ, ಭಗವದಿಚ್ಛಾ ಅಂತ ಒಂದರ್ಥ, ಭಗವಂತನ ಮಹಿಮೆ ಅಂತ ಒಂದರ್ಥ. ಆದ್ದರಿಂದ ಇಲ್ಲಿ ಸ್ವಮಾಯಾ ತನ್ನದಾದ ಮಾಯಾ ಅಂದರೆ ತನ್ನದಾದ ಒಂದು ಇಲ್ಯೂಷನಿ ಪವರ್ ಅಂತ ಮಾತ್ರ ಅಲ್ಲ, ಅದು ಇಲ್ಯೂಷನ್ ಮಾಡುವ ಪವರು ಇದೆ ಭಗವಂತನಿಗೆ, ಆದರೆ ಮಹಿಮಾ ತನ್ನ ಒಂದು ಮಹಿಮೆ ಯಾವುದಿದೋ ತನ್ನ ಮಹಿಮೆಯನ್ನು ಅದನ್ನು ಭಗವಂತ ಅವತಿ ಅಂತ ಹೇಳಿದರೆ ಇಲ್ಲಿ ಅವಗತವು ಅನ್ನೋದು, ಇಲ್ಲಿ ಗತವು ಅಂದರೆ ತಿಳಿಯುವುದು ಅಂತ ಅರ್ಥ ಇದೆ. ಅದಕ್ಕೆ ಅಲ್ಲಿ ಅಂತರ್ನಿತ ನಿಚ್ ಅಂತ ಒಂದು ಪ್ರಯೋಗ ಇದೆ. ನಿಚ್ ಪ್ರತ್ಯಯ ಅಂತ ಹೇಳಿದರೆ ಮಾಡುವುದು ಮಾತಲ್ಲ, ಮಾಡಿಸುವುದು ಅಂತ ಹೇಳ್ತೀವಿ ನೋಡ್ರಿ. ಹಾಗೆ ಮೇಕಿಂಗ್ ಸಂಬಡಿ ಎಲ್ಸ್ ಡೂ ಇಟ್, ಅದನ್ನು ಒಂದೊಂದು ಸಂದರ್ಭದಲ್ಲಿ ಕಾಂಟೆಕ್ಸ್ಚುವಲ್ ಆಗಿ ನಾವು ಹಾಗೆ ತಗೋಬೇಕು ಅಂತೇಳಿ. ಇಲ್ಲಿ ಕಾಂಟೆಕ್ಸ್ಚುವಲ್ ಆಗಿ ಏನು, ಭಗವಂತ ತಿಳಿಯುವುದಲ್ಲ, ಭಗವಂತ ಬೇರೆಯವರು ತಿಳಿಯುವಂತೆ ಮಾಡ್ದ. ಅಂದರೆ ರುದ್ರದೇವರನ್ನು ನೋಡು ಭಗವಂತನ ಮಹಿಮೆ ಎಷ್ಟಿದೆ ಅನ್ನುವ ತಿಳುವಳಿಕೆ ಗೊತ್ತಿತ್ತು ರುದ್ರದೇವರಿಗೆ. ಮತ್ತೊಮ್ಮೆ ಮತ್ತೊಂದು ರೀತಿಯಲ್ಲಿ ರುದ್ರದೇವರಿಗೆ ಅವಗಮಯತಿ ತಿಳಿಸಿಕೊಡ್ತಾ ಇದ್ದಾರೆ ಅನ್ನುವುದು. ಆದ್ದರಿಂದ ಭಾ ಸಂಮೋಹನ, ಸುಮ್ಮನೆ ಸಂಮೋಹನ ಮಾಡುವುದಲ್ಲ, ಆ ಸಂಮೋಹನೆ ಮಾಡುವುದರ ಜೊತೆಯಲ್ಲಿ ಸಂಮೋಹನೆಯನ್ನು ಮಾಡಿಸಿ ಅವತಿ ಸ್ವ ಮಾಯಾಂ ಅವಗಮಯತಿ, ತನ್ನ ಮಹಿಮೆಯನ್ನು ರುದ್ರದೇವರಿಗೆ ಮನದಟ್ಟುವಂತೆ ತೋರಿಸಿಕೊಟ್ಟರು ಅನ್ನುವ ಅರ್ಥದಲ್ಲಿ ಆ ವಿಧವಾಗಿ ಅವಗತವು ತಿಳಿಯುವುದನ್ನು ಇದು ತಿಳಿಯುವಂತೆ ಮಾಡಿದ್ದಾರೆ ರುದ್ರದೇವರು, ಅವರು ತಿಳಿಯುವಂತೆ ಮಾಡಿದ್ದಾರೆ ಅಂಥೇಳಿ ಆ ಅರ್ಥವನ್ನು ಹೇಳಿದ್ದಾರೆ. ಈ ವಿಧವಾಗಿ ಭಾವ, ನಾವು ಭಾವ ಶಬ್ದವನ್ನು ನೋಡುವಾಗ ಕೆಲವು ಅರ್ಥಗಳನ್ನು ನೋಡಿದ್ದೀವಿ, ಅವುಗಳನ್ನು ಭಾವನೆಯಲ್ಲಿ ನೋಡಬಹುದು. ಅದೇ ವಿಧವಾಗಿ ಭಾವನೆಯಲ್ಲಿರುವ ಕೆಲವು ಶಬ್ದಗಳನ್ನು ಭಾವದಲ್ಲಿ ನೋಡಬಹುದು. ರಿಪಿಟೇಷನ್ ಆಗತ್ತಲ್ಲವ, ಅಂದರೆ ರಿಪಿಟೇಷನ್ ಶಬ್ದಗಳಲ್ಲಿ ರಿಪಿಟೇಷನ್, ಭಾವದಲ್ಲಿ ರಿಪಿಟೇಷನ್ ಆಗಬೇಕಾಗಿಲ್ಲ. ಶಬ್ದಗಳದೇ ಇರಬಹುದು, ಅರ್ಥ ಅದೇ ಇರಬಹುದು, ಆದರೆ ಬೇರೆ ಬೇರೆ ಸಂದರ್ಭಗಳನ್ನು ತಗೊಳ್ಳಿ. ಯಾಕಂದರೆ ನಮಗೆ ಅನೇಕ ಪುರಾಣಗಳನ್ನು ವೇದವ್ಯಾಸರು ರಚನೆ ಮಾಡಿಕೊಟ್ಟಿದ್ದಾರೆ, ಅನೇಕ ವೃತ್ತಾಂತಗಳು ಬಂದಿದೆ. ಸೊ ಒಂದೊಂದು ಅರ್ಥ ನೋಡುವಾಗ ಅದೇ ಶಬ್ದ ಅದೇ ಅರ್ಥ ಇರಬಹುದು, ಡಿಫ್ರೆಂಟ್ ಇನ್ಸಿಡೆಂಟ್ಸ್ ನಾವು ಮನಸ್ಸಿಗೆ ಬರಬಹುದು. ಸೊ ಆ ವಿಧವಾಗಿ ನಾವು ಚಿಂತನೆ ಮಾಡಿದಾಗ ಬೇರೆ ಬೇರೆ ಘಟ್ಟಗಳನ್ನು ಬೇರೆ ಬೇರೆ ವಿಷಯಗಳನ್ನು ನಾವು ನೆನಪಿಗೆ ತಂದುಕೊಂಡಾಗ ದೆನ್ ಅವು ರಿಪಿಟೇಷನ್ ಅಂತ ಅನಿಸೋದಿಲ್ಲ. ಯಾಕಂದರೆ ಓಹ್, ಅಲ್ಲಿ ಬೇರೆ ವೃತ್ತಾಂತವನ್ನು ನೆನಪಿಗೆ ಬಂತು, ಈ ಹೆಸರಿಂದ ಇನ್ನೊಂದು ವೃತ್ತಾಂತ, ಮತ್ತೊಮ್ಮೆ ಇಲ್ಲಿ ಆ ವೃತ್ತಾಂತ ಬರಬಹುದು, ಅಲ್ಲಿ ಈ ವೃತ್ತಾಂತ ಬರಬಹುದು, ಆ ಎರಡು ಸಾರಿ ಬೇರೆ ಬೇರೆ ವೃತ್ತಾಂತಗಳು ಬರಬಹುದು. ಇವತ್ತು ಆ ಅರ್ಥ ಅನುಸಂಧಾನ ಮಾಡುವಾಗ ಒಂದು ಇನ್ಸಿಡೆಂಟ್ ನೆನಪಿಗೆ ಬರಬಹುದು, ಮತ್ತೊಂದು ವಾರ ಆದಮೇಲೆ ಅದೇ ಅರ್ಥವನ್ನು ನಾವು ನೋಡಿದಾಗ ಇನ್ನೊಂದು ಇನ್ಸಿಡೆಂಟ್ ನೆನಪಿಗೆ ಬರಬಹುದು. ಆದ್ದರಿಂದ ಬೇರೆ ಬೇರೆ ವೃತ್ತಾಂತಗಳನ್ನು ಮತ್ತು ಮತ್ತು ನಾವು ನೆನಪಿಗೆ ತಂದುಕೊಂಡು ಆ ಭಗವಂತನ ಮಹಿಮೆಯನ್ನು ಬೇರೆ ಬೇರೆ ರೀತಿಯಲ್ಲಿ, ಅದೇ ಶಬ್ದಗಳಿರಬಹುದು, ರೀತಿ ಬೇರೆ ಇರಬಹುದು, ಆದ್ದರಿಂದ ಆ ವಿಧವಾಗಿ ನಾವು ಮಾಡಬೇಕು ಅಂಥೇಳಿ ಅಂತಹ ಒಂದು ಅನುಸಂಧಾನ ಕ್ರಮದಿಂದ ನಮಗೆ ಭಗವಂತನ ಮೇಲೆ ಭಕ್ತಿ ಬೆಳೆಯತ್ತೆ ಅಂಥೇಳಿ. ಇನ್ನೊಂದು ವಿಶೇಷವಾದ ಅಂಶ ಇಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಸಂಭವೋ ಭಾವನೋ ಭರ್ತ ಅಂತ ಬರುತ್ತೆ. ಸಂಭವೋ ಭಾವನೋ ಭರ್ತ ಅಂತ ಹೇಳಿದಾಗ ಸಂಭವ ಭಾವನಃ ಅನ್ನೋದು ಪ್ರಸಿದ್ಧವಾಗಿರುವಂಥದ್ದು. ಆದರೆ ವಿಶೇಷವಾಗಿ ಒಂದು ಸಂಭವೋ ಭಾವನ ಅಂತ ಹೇಳಿದಾಗ ಅಲ್ಲಿ ಒಂದು ಅವಗ್ರಹವನ್ನು ಇಟ್ಟುಕೊಂಡು ಸಂಭವೋ ಅಭಾವನ ಅಂಥೇಳಿ ಒಂದು ಮಾಡಬಹುದು. ಆದ್ದರಿಂದ ಅದಕ್ಕೆ ಇಷ್ಟೇ ರೀತಿಯಲ್ಲಿ ಹೀಗೆ ಮಾಡಬೇಕಂತ ರೂಲ್ ಇಲ್ಲ. ಎಲ್ಲದರ ಉದ್ದೇಶ, ಮೂಲ ಉದ್ದೇಶ ಒಂದೇ, ಭಗವಂತನ ಮಹಿಮೆಯ ಅನುಸಂಧಾನ. ಆದ್ದರಿಂದ ಇಲ್ಲಿ ಸಂಭವೋ ಅಭಾವನ ಅಂತ ತಗೊಂಡು ಈ ಅರ್ಥದಲ್ಲಿ ಭಗವಂತ ಅಭಾವನೆಯೂ ಆಗಿದ್ದಾನೆ, ಅವನು ಭಾವನ ಮಾತ್ರ ಅಲ್ಲ, ಅವನು ಅಭಾವನೆಯೂ ಆಗಿದ್ದಾನೆ ಅಂತ ಹೇಳುವಾಗ ನ ವಿದ್ಯತೆ ಭಾವನಂ ಉತ್ಪಾದನಂ ಎಸೆ ಇತಿ ಅಭಾವನಃ ಅಂಥೇಳಿ. ನಾವು ಭಾವನ ಅಂತ ಹೇಳಿದಾಗ ಎಲ್ಲರಿಗೆ ಭವ ಅಂದರೆ ಜನ್ಮ ಬರುವಂತೆ, ಭವ ಜನ್ಮ ಹುಟ್ಟು ಬರುವಂತೆ ಎಲ್ಲರಿಗೂ ಮಾಡಿದ ಅಂತ ನಾವು ಅರ್ಥವನ್ನು ನೋಡಿದ್ದೇವೆ. ಅಭಾವನ ಅಂದಾಗ ಹುಟ್ಟು ಇಲ್ಲದೆ, ಅಂದರೆ ಎರಡು ವಿಧವಾಗಿ ನಾವು ನೋಡ್ಬೋದು. ಭಗವಂತ ಹುಟ್ಟಿಲ್ಲದವನು, ಅವನು ನವಿದ್ಯತೆ ಭಾವನ ಉತ್ಪಾದನ ಮೇಸಿ. ಯಾರಾದರೆ ನಾವು ಭಗವಂತನನ್ನು ತಿಳಿಯುವಾಗ ಅವನು ಉತ್ಪತ್ತಿ ಇಲ್ಲ, ಸೃಷ್ಟಿ ಇಲ್ಲ, ಅಂದರೆ ಅವನು ಹುಟ್ಟಿ ಬರುವುದನ್ನು, ಅವನಿಗೆ ದೇಹಧಾರಣೆ ಅನ್ನುವುದಿಲ್ಲ. ಅವನು ರಾಮಕೃಷ್ಣಾದಿ ಅವತಾರಗಳು ಮಾಡಿದಾಗ ಸಹಿತ ತನ್ನ ತನ್ನ ರೂಪದಿಂದ ಹಾಗೇ ಬಂದ ಅಷ್ಟೇ ಹೊರತು ಅವನು ಒಂದು ದೇಹಧಾರಣೆ ಇಲ್ಲ. ಆದ್ದರಿಂದ ಅವನಿಗೆ ಹುಟ್ಟಿಲ್ಲದವನು. ಅವತಾರಗಳು ಅನೇಕ ಜನ್ಮವೆಂಬುದು ಅವತಾರ ಅಂತ ಹೇಳಿದಂತೆ ಅವನಿಗೆ ಜನ್ಮ ಅನ್ನುವುದು ಅವತಾರ, ಅವತಾರವೇ ಜನ್ಮ. ಅವತಾರ ಅಂತ ಹೇಳಿದರೆ ಮಿಕ್ಕವರು ಅವತಾರ ಮಾಡಿದಂತೆ ಅಲ್ಲ, ಭಗವಂತನ ಅವತಾರ ಕ್ರಮವೂ ಬೇರೆ. ಲಕ್ಷ್ಮೀನಾರಾಯಣರು ಮಾತ್ರ ಅವತಾರ ಕ್ರಮದಲ್ಲಿ ಅವರು ಹಾಗೇ ಇಳಿದು ಬರ್ತಾರೆ. ಆದ್ದರಿಂದ ಅವರಿಗೆ ಅದಕ್ಕೆ ಎಲ್ಲ ಅವತಾರಗಳಲ್ಲಿಯೂ ಭಗವಂತನಿಗೆ ತನ್ನ ರೂಪದ ಚಿಂತನೆಯೇ ಪೂರ್ಣವಾಗಿತ್ತು. ತಾನೇ ಹಂವೇದ ಸರ್ವಾಣಿ ನತ್ವಂ ವೇತ ಪರಂತಪ ಅಂತ ಗೀತೆಯಲ್ಲಿ ಕೃಷ್ಣ ಹೇಳಿದಂತೆ ಎಲ್ಲ ಅವತಾರಗಳಲ್ಲಿಯೂ ಅವನಿಗೆ ಪೂರ್ಣ ಜ್ಞಾನ ಇತ್ತು. ಆದ್ದರಿಂದ ಅವನು ಹುಟ್ಟು ಇಲ್ಲದವನು ಅನ್ನುವ ಅರ್ಥದಲ್ಲಿ ಅಭಾವನಃ ಇಲ್ಲ. ಅಭಾವನಃ ಅಂತೇಳಿದರೆ ಬಂಧನ, ಈ ಜನ್ಮ ಹುಟ್ಟು ಈ ಸೈಕಲ್ನಲ್ಲಿ ಸಿಗಾಕೊಂಡು ಬಹುಸಂಸಾರದಲ್ಲಿ ಸಿಕ್ಕಿದ ಭಕ್ತರಿಗೆ ಮೋಕ್ಷಕ್ಕೆ ಯೋಗ್ಯರಾದವನು ಅವ್ರ ಮುಕ್ತಿಗೆ ಹೋಗುವ ಒಂದು ಸಮಯ ಬಂದಾಗ ಅವರಿಗೆ ಅಭಾವನ ಹುಟ್ಟಿಲ್ಲದೆ, ಅಂದರೆ ಈ ಜನ್ಮ ಆಮೇಲೆ ಸಾವು ಅನ್ನುವ ಸೈಕಲ್ ಯಾವುದಿದೋ ಅದಿಲ್ಲದೆ ಮಾಡ್ತಾನೆ. ಆದ್ದರಿಂದ ಅಭಾವನ ಅಂದರೆ ಹುಟ್ಟು ಸಾವುಗಳು ಇರುವಂತಹ ಜೀವರಿಗೆ ಮತ್ತು ಹುಟ್ಟು ಇಲ್ಲದೆ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ, ಆದ್ದರಿಂದಲೂ ಅವನ ಅಭಾವನ ಅಂತೇಳಿ ಹಾಗೂ ಅರ್ಥ ಚಿಂತನೆಯನ್ನು ಮಾಡಬಹುದು. ಹೀಗೆ ಒಂದೇ ಶಬ್ದವನ್ನು ನಿಮ್ಮ ನಿಮ್ಮ ಇಷ್ಟೇ ಅಂತೆ, ಇದು ಒಂದು ಗೈಡ್ಲೈನ್ ಇದ್ದಂತೆ, ಇಷ್ಟೇ ಅರ್ಥಗಳನ್ನು ಮಾಡಬೇಕಂತ ಇಲ್ಲ. ನಿಮ್ಮ ನಿಮ್ಮ ಮನಸ್ಸಿಗೆ ಬಂದಂತೆ ನೀವು ಭಗವಂತನ ಗುಣರೂಪ ಕ್ರಿಯಾ ನಾಮ ರೂಪ ಗುಣ ಕ್ರಿಯಾ ಈ ನಾಲ್ಕರ ಅನುಸಂಧಾನ ಬೇರೆ ಬೇರೆ ರೀತಿಯಲ್ಲಿ ಇನ್ನೂ ಬೇರೆ ಬೇರೆ ಅರ್ಥಗಳನ್ನು ಮಾಡಿಕೊಂಡು ಮಾಡಬಹುದು. ಬೇರೆ ಬೇರೆ ವೃತ್ತಾಂತಗಳನ್ನು ನೆನಪಿಗೆ ತಂದುಕೊಳ್ಳುವುದು, ಯಾಕಂದರೆ ಭಗವಂತನ ಲೀಲೆಗಳು ಅನಂತವಾಗಿ ವರ್ಣನೆ ಮಾಡಿ ಹೇಳಿದ್ದಾರೆ. ಸೊ ಆದ್ದರಿಂದ ನಮಗೆ ಅನುಸಂಧಾನ ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶ ಕೊಟ್ಟಿದ್ದಾರೆ ವೇದವ್ಯಾಸದೇವರು. ಆಚಾರ್ಯ ಮಧ್ವರು ಬಂದು ಅದಕ್ಕೆ ಬೇಕಾದಂತಹ ಭಾಷ್ಯಗಳನ್ನೆಲ್ಲ ಬರೆದು ನಮಗೆ ಸರಿಯಾದ ತಿಳುವಳಿಕೆ ಬರುವಂತಲೂ ಮಾಡಿದ್ದಾರೆ. ಅವೆಲ್ಲದ ಆಧಾರವಾಗಿ ನಾವು ಭಗವಂತನ ಮಹಾತ್ಮ್ಯ ಚಿಂತನೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಬಹುದು ಅನ್ನೋದನ್ನು ಹೇಳ್ತಾ ಇವತ್ತು ಈ ವಿಷ್ಣು ಸಹಸ್ರನಾಮದ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು.